ஓம் ஸ்ரீ குருப்யோ நமஹ. அப்ரமம் பங்கரயிதம் அஜரம் விமலம் சதா ஆனந்த தீர்த்தமதுலம் உதயதாபத்ரயாபகம் நித்ய சித்தாந்த துத்வாந்த வித்வம்ஷ்ண விசக்ஷணஹ தைதீர்த்தாகிருத்தனி பாசதாம் நோ ஹுதம்பரே அத்தி கல்பித கல்போயம் பிரத்யத்யகேசரி வியாச தீர்த்த குருபூயாத் அஸ்மதிஷ்டாத சித்தையே தபோ வித்யா விரக்தியாதி சத்குணோகாகரானஹம் வாதிராஜ குருநந்தே ஹைக்கிரீபதாஸ்ரயான் பூஜ்ய ராகவேந்திராய சித்தர்மரதாய பகதாம் கபுருக்ஷாய நமதாம் காமதேனவே துர்வாதி துவாந்தரவையே வைஷ்ணவேந்தீவரேந்தவே ஸ்ரீ ராகவேந்திர குரவே நமோ அத்தியந்த தயாளவே ஆ பாதமௌழி பர்யந்தம் குருநாமாஸ்மரணே ஜன விக்னாஹ ப்ரணஷ்யந்தி சித்தியஞ்ச மனோரதா. ஹரிஹி ஓம் ஸ்ரீ குருப்யோ நமஹ. நாவு லாஸ்ட் கிளாஸ்னல்லி பகவத்கீதையில்லி நாக்கனே அத்தியாய ஃபோர்த் சாப்டர் அதர்னல்லி ಅರ್ಜುನ ಕೇಳಿದಂತಹ ಪ್ರಶ್ನೆ ಅಪರಂ ಭೌತೋ ಜನ್ಮ ಅಪರಂ ಜನ್ಮ ವಿವಸ್ವತಃ ಕಥಮೇತದ್ ವಿಜಾನೀಯಾಂ ತಮಾದೌ ಪ್ರೋಕ್ತವಾನಿತಿ ಅಂತ ಹೇಳಿ, ನೀನು ಆ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತಹ ನಾನು ಸೂರ್ಯನಿಗೆ ಉಪದೇಶ ಮಾಡಿದ್ದೀನಿ ಅಂತ ಹೇಳಿ ಹೇಳ್ಕೊಳ್ತಾ ಬರ್ತಾನೆ. ಅಲ್ಲಿಂದ ಹೇಗೆ ಸಂಪ್ರದಾಯ ಬಂತು ಅಂತ, ಸೂರ್ಯನಿಗಿಂತ ಸೂರ್ಯ ಆದ ಮೇಲೆ ನಿನ್ನ ಅವತಾರವಾಯ್ತಲ್ವಾ, ಹೀಗೆ ಹೇಗೆ ನೀನು ಸೂರ್ಯನಿಗೆ ಉಪದೇಶ ಮಾಡ್ಲಕ್ಕಾಗತ್ತೆ ಅಂತ ಹೇಳಿ ಕೇಳಿದ್ದಾನೆ ಅರ್ಜುನ ಅಂತ ಹೇಳಿ. ಅದಕ್ಕೆ ನಾವು ಈ ಪ್ರಶ್ನೆ ಮಾತ್ರ ಅದು ಜ್ಞಾನ ತಿರೋಧಾನದಿಂದ ಕೇಳಿದ ಪ್ರಶ್ನೆ ಅಲ್ಲ, ಇದು ಬೇರೆ ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೇಳಿದ ಪ್ರಶ್ನೆ. ಒಂದು ಲೋಕಕ್ಕೆ ಗೊತ್ತಾಗಬೇಕು, ಇನ್ನೊಂದು ವಿಶೇಷವಾದ ಜ್ಞಾನ ಬರಬೇಕಂತ. ಮೂರನೇದಾಗಿ ಈ ಪ್ರಶ್ನೆಯ ಉದ್ದೇಶ ಜೀವಾತ್ಮ ಪರಮಾತ್ಮರ ಭೇದವನ್ನು ಇನ್ನೂ ಸ್ಪಷ್ಟಗೊಳಿಸಪ್ಪ. ಅದು ಅರ್ಜುನನಿಗೆ ಗೊತ್ತಾಗಿದ್ರು ಕೂಡ ಲೋಕ ದೃಷ್ಟಿಯಲ್ಲಿ ಈ ಪ್ರಶ್ನೆ, ನೀನು ಸುಮ್ಮನೆ ಸೂರ್ಯನಿಗೆ ಉಪದೇಶ ಮಾಡಿದ್ದೀನಿ ಅಂತ ಹೇಳಿದ್ರೆ ಹೇಗೆ? ಯಾಕಂದ್ರೆ ಎಲ್ಲರೂ ನಿತ್ಯ, ಜೀವರು ಅನಾದಿ ನಿತ್ಯ, ಪರಮಾತ್ಮ ಅನಾದಿ ನಿತ್ಯ, ಅನಾದಿ ಜೀವನಂತೆ ಪರಮಾತ್ಮನ ಅನಾದಿತ್ಯನಾಗಿ ಮುಂಚೆ ಯಾವಾದೋ ಒಂದು ಜನ್ಮದಲ್ಲಿ ಸೂರ್ಯನಿಗೆ ಉಪದೇಶ ಮಾಡಿದ್ರೆ ಆವಾಗ ಏನು ಜಾಸ್ತಿ ಡಿಫರೆನ್ಸ್ ಇಲ್ಲ ಪರಮಾತ್ಮನಿಗೆ ಜೀವರಿಗೆ ಅನ್ನುವ ಒಂದು ಸಂದೇಹ ಬರಲಿಕ್ಕೆ ಅವಕಾಶವಿದೆ. ಆ ಕಾರಣದಿಂದ ಆ ಸಂದೇಹವನ್ನು ಕೂಡ ನಿವೃತ್ತ ಮಾಡಲಿಕ್ಕಾಗಿ ಜೀವರಿಗೆ ಪರಮಾತ್ಮನಿಗೆ ಇರುವಂತಹ ಭೇದವನ್ನು ಸ್ಪಷ್ಟಗೊಳಿಸಬೇಕನ್ನುವ ಉದ್ದೇಶದಿಂದ ಆ ಪ್ರಶ್ನೆಯನ್ನು ಅರ್ಜುನ ಕೇಳಿದ್ದಾನೆ ಅಂತೇಳಿ. ಅದಕ್ಕೆ ಬಹೂನಿಮೇ ವ್ಯತೀತಾನೆ ಜನ್ಮಾನೆ ತವಜಾಲು, ನನಗೂ ಅನೇಕ ಜನ್ಮಗಳಾಗಿವೆ, ನಿನಗೂ ಅನೇಕ ಜನ್ಮಗಳಾಗಿವೆ. ಆದರೆ ಅಷ್ಟೇ ಹೇಳಬೇಕಿದ್ರೆ ಸಾಕು, ನನಗೆ ಅನೇಕ ಜನ್ಮಗಳಾದ ಕಾರಣದಿಂದ ನಾನು ನಿನಗೆ ಉಪದೇಶ ಮಾಡಿದಂತೆ ಸೂರ್ಯನಿಗೆ ಯಾವುದೋ ಮುಂದೆ ಅವತಾರದಲ್ಲಿ ಉಪದೇಶ ಮಾಡಿದ್ದೀನಿ ಅಂತ ಅಷ್ಟೇ ಆಗಿಬಿಡುತ್ತೆ. ಆದರೆ ತಾನೇಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ ಅಂತೇಳಿ ತನಗೆ ಜೀವರಿಗೆ ಇರುವ ಭೇದವನ್ನು ಸ್ಪಷ್ಟಗೊಳಿಸಿದ್ದಾನೆ ಅನ್ನೋದು ಆ ಐದನೇ ಶ್ಲೋಕದಲ್ಲಿ ನಮಗೆ ಸ್ಪಷ್ಟವಾಯಿತು. ಅದಾದ ಮೇಲೆ ಇನ್ನು ಮುಂದುವರೆಸುತ್ತಾ ಶ್ರೀಕೃಷ್ಣ ಪರಮಾತ್ಮ ಈ ಜೀವಾತ್ಮ ಪರಮಾತ್ಮರಿಗಿರುವ ಭೇದ, ತನ್ನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವ ಅಂಶಗಳನ್ನು ವಿಷಯಗಳನ್ನು ಇನ್ನೂ ಹೇಳ್ತಾ ಇದ್ದಾನೆ ಪರಮಾತ್ಮ. ಮಿಕ್ಕವರು ಕೂಡ ಅವರು ಹುಟ್ಟುತ್ತಾರೆ, ಅವರಿಗೆ ಜನ್ಮ ತಾಳ್ತಾರೆ, ತಾನು ಅವತಾರಗಳನ್ನು ತಗೊಳ್ತಾನೆ. ಆದರೆ ತನಗೆ ಇರುವ ಅವತಾರಗಳ ವಿಶೇಷವೆಂತಹದ್ದು ಅನ್ನೋದು ಇನ್ನೂ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾನೆ ಆರನೇ ಶ್ಲೋಕದಲ್ಲಿ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮ ಮಾಯೆಯ ಅನ್ನುವ ಆರನೇ ಶ್ಲೋಕ. ಇದು ನಾಲ್ಕನೇ ಅಧ್ಯಾಯದಲ್ಲಿ ಫೋರ್ತ್ ಚಾಪ್ಟರ್ ನಲ್ಲಿ ಆರನೇ ಶ್ಲೋಕ. ಅಲ್ಲಿ ಅಜಹ ಅಪಿ ಸನ್, ನಾನು ಅಜ, ಅಜ ಜ ಅಂದ್ರೆ ಹುಟ್ಟುವುದು, ಅಜ ಹುಟ್ಟುಕೆ ಇಲ್ಲ, ಹುಟ್ಟು ಇಲ್ಲದವನು, ನಾನು ಹುಟ್ಟು ಇಲ್ಲದವನಾದರೂ ಕೂಡ ಅಂದ್ರೆ ನನಗೆ ನಿಮ್ಮ ಸಾಮಾನ್ಯ ಜೀವರಂತೆ ಜನ್ಮ ತಾಳುವುದಿಲ್ಲ, ಆದರೂ ಕೂಡ ಅವ್ಯಯಾತ್ಮ, ನಾನು ಅವ್ಯಯಾತ್ಮನಾದರೂ ಕೂಡ ಅಂದ್ರೆ ಅವ್ಯಯಾತ್ಮ ವ್ಯಯವಿಲ್ಲದ ಅಂದ್ರೆ ನನಗೆ ಯಾವ ವಿಧವಾದ ಅಲ್ಲಿ ಆತ್ಮ ಅಂದ್ರೆ ದೇಹ, ದೇಹಕ್ಕೆ ವ್ಯಯ ಇಲ್ಲ ಅಂದ್ರೆ ನನಗೆ ದೇಹ ನಾಶ ಅನ್ನುವುದೇ ಇಲ್ಲ, ದೇಹ ನಾಶಕ್ಕೆ ಅತೀತನಾದವನು ನಾನು. ನಾನು ದೇಹ ಧಾರಣೆ ಮಾಡಿದ್ರೆ ಅಂದ್ರೆ ಮಿಕ್ಕವರಂತೆ ಪ್ರಾಕೃತ ದೇಹ ಧಾರಣೆ ಮಾಡಿದೆ, ಪ್ರಾಕೃತ ದೇಹ ಹೋದಾಗ ದೇಹ ನಾಶವಾದಂತಾಗತ್ತೆ. ಆದ್ರೆ ನಾನು ಅವ್ಯಯಾತ್ಮ, ಯಾವತ್ತೂ ದೇಹ ನಾಶವಿಲ್ಲ, ಅಂದರೆ ನಾನು ಯಾವಾಗ ಅವತಾರ ಮಾಡಿದ್ರು ನನ್ನದೇ ಆದಂತಹ ಚಿದಾನಂದಾತ್ಮಕವಾದ ರೂಪದಿಂದಲೇ ನಾನು ಬರ್ತೀನಿ, ಮಿಕ್ಕವರಂತೆ ದೇಹಧಾರಣೆ ಮಾಡುವುದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಮಾಡ್ತಾ ಇದ್ದಾನೆ. ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್, ನಾನು ಸಮಸ್ತ ಪ್ರಾಣಿಗಳಿಗೆ ಈಶ್ವರನಾಗಿದ್ದೀನಿ, ಎಲ್ಲರಿಗೂ ಈಶ್ವರನಾಗಿದ್ದೀನಿ. ಅದಕ್ಕೆ ಯಾರು ಕೂಡ ನನಗೆ ಈ ವಿಧವಾಗಿ ಜನ್ಮವನ್ನು ಕೊಡುವ ಸಾಮರ್ಥ್ಯ, ಬೇರೆಯವರಿಗೆ ನನಗೆ ಜನ್ಮವನ್ನು ಕೊಡುವ ಸಾಮರ್ಥ್ಯ ಇಲ್ಲ. ಆ ಕಾರಣದಿಂದ ನನಗೆ ನಾನೇ ಜನ್ಮವನ್ನು, ನನಗೆ ನಾನೇ ಹುಟ್ಟುಗನು. ಪರಮಾತ್ಮ ಎಂಥವನಂದ್ರೆ ಹುಟ್ಟುಕೆ ಇಲ್ಲದವನಾದ ಕಾರಣದಿಂದ ಅಂತಹ ಅವನು ಅನೇಕ ಅವತಾರಗಳನ್ನು ತಾನು ಸ್ವತಂತ್ರವಾಗಿ ಮಾಡ್ತೇನೆ ಅನ್ನುವ ಅಭಿಪ್ರಾಯವನ್ನು ತಿಳಿಸುವುದಕ್ಕಾಗಿ ಪ್ರಕೃತಿ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮ ಮಾಯೆಯ ಅಂತೇಳಿ ಹೇಳ್ತಾ ಇದ್ದಾನೆ. ಇಲ್ಲಿ ಪ್ರಕೃತಿ ಶಬ್ದಕ್ಕೆ, ಮಾಯ ಅನ್ನುವ ಶಬ್ದಕ್ಕೆ ಅನೇಕ ವಿಧವಾದ ಅರ್ಥಗಳಿವೆ. ಈ ದೇರ್ ಮಲ್ಟಿಪಲ್ ಮೀನಿಂಗ್ಸ್, ಒಂದೊಂದು ಅರ್ಥವನ್ನು ತಗೊಂಡು ಇದನ್ನು ಬಹಳ ಸುಂದರವಾದ ಒಂದು ಪ್ಲೆದೋರ್ ಆಫ್ ಮೀನಿಂಗ್ಸ್, ವ್ಯಾಸ್ಟ್ ಓಷನ್ ಆಫ್ ಮೀನಿಂಗ್ಸ್ ಅನ್ನು ಕೊಡ್ತಾರೆ. ಸೊ ಇದು ಸ್ವಲ್ಪ ಕಾಂಪ್ಲಿಕೇಟ್ ಆಗಿ ತೋರ್ಬೋದು, ವಿಲ್ ಗೋ ಸ್ಲೋ, ಅದನ್ನು ನೋಡೋಣ. ಸ್ವಾಂ ಪ್ರಕೃತಿಂ ಅಧಿಷ್ಠಾಯ ಸಂಭವಾಮಿ ಆತ್ಮ ಮಾಯೆಯ ಅಂತ ಹೇಳಿ ಅದಕ್ಕೆ ಭಾಷೆಯಲ್ಲಿ ವಿಸ್ತಾರ ಮಾಡ್ತಾ ಹೇಳ್ತಾರೆ ಆಚಾರ್ಯರು. ನ ತರ್ಹಿ ಅನಾದಿಹಿ ಭವಾನ್ ಇತ್ಯತಃ ಅಜೋ ಅಪಿ ಇತಿ ಅವ್ಯಯಃ ಆತ್ಮದೇಹೋಪಿ ಇತಿ ಅವ್ಯಯಾತ್ಮ ಅಂತೇಳಿ. ಆವಾಗ ಅನಾದಿಹಿ ಭವಾನ್ ಇತಿ, ನೀನು ಹೇಗೆ ಅನಾದಿ ಅನ್ನೋದು ಅದಕ್ಕೆ ಪ್ರಮಾಣವೇನು ಅಂತ ಹೇಳಿದ್ರೆ, ಅಜಃ ಅಪಿ ಇತಿ, ನಾನು ಜನ್ಮವೇ ಇಲ್ಲದವನು, ಯಾವತ್ತೂ ಹುಟ್ಟು ಇಲ್ಲ. ಸೊ ಅನಾದಿ, ಹುಟ್ಟು ಇದ್ದವನಿಗೆ ಆದಿ ಇದೆ, ನನಗೆ ಅಜ, ಹುಟ್ಟು ಇಲ್ಲದವನು, ಆದ ಕಾರಣ ನಾನು ಅನಾದಿ. ಸೊ ಅಜಃ ಅಪಿ, ನಾನು ಯಾವತ್ತೂ ಹುಟ್ಟು ಇಲ್ಲದವನಾದರೂ ಕೂಡ ಅವ್ಯಯ ಆತ್ಮ, ಆತ್ಮನೆ ದೇಹ, ಅವ್ಯಯ ಆತ್ಮ ಅಂದ್ರೆ ಅವ್ಯಯ ಆತ್ಮ, ದೇಹನಾಶವಿಲ್ಲದೆ ಇರುವವನಾದರೂ ಕೂಡ ಅಲ್ಲಿ ಅನಂತಂ ವಿಶ್ವತೋಮುಖಂ ಇತಿ ಹಿ ರೂಪ ವಿಶೇಷಣ ಉತ್ತರತ್ರ ಅಂತ ಹೇಳಿ, ಪರಮಾತ್ಮ ತನಗೆ ದೇಹ ಧಾರಣೆ ಇಲ್ಲ ಅನ್ನೋದಕ್ಕೆ ಅನಂತಂ ವಿಶ್ವತೋಮುಖಂ ಅನ್ನುವ ನಮಗೆ ಮುಂಚೆ 11ನೇ ಶ್ಲೋಕದಲ್ಲಿ ಹೇಳಿದಂತೆ ವಿಶ್ವತೋಮುಖಂ ಇತಿ ರೂಪ ವಿಶೇಷಣ ಉತ್ತರತ್ರ ಏತ ನಾನಾವತಾರಾಣ ನಿಧಾನ ಬೀಜಮಯ್ಯಂ ಇತಿ ಚ. ಇದು ಲಾಸ್ಟ್ ಲೆಸನ್ ಅಲ್ಲಿ ಸ್ವಲ್ಪ ನೋಡಿದ್ದೀವಿ, ಸೊ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನಾ ಅವತಾರಾಣಾಂ ನಿಧಾನಂ ಬೀಜಮವ್ಯಂ, ಪರಮಾತ್ಮ ತನ್ನ ನಾನಾ ವಿಧವಾದ ಅವತಾರಗಳಿಗೆ ಅವ್ಯಯಂ ಬೀಜಂ ನಿಧಾನಂ ಇತಿ ಚ. ಅಂದ್ರೆ ಬೀಜಂ ಅಂದ್ರೆ ಮೂಲ ಅಂತ ಅರ್ಥ, ಬೀಜ ಅಂದ್ರೆ ಮೂಲ. ಪರಮಾತ್ಮ ತನ್ನ ಒಂದು ರೂಪದಿಂದ ಇನ್ನೊಂದು ರೂಪ ಬರುತ್ತೆ, ಆ ರೂಪದಿಂದ ಇನ್ನೊಂದು ರೂಪ ಅಂದ್ರೆ ದೇಹ ಧಾರಣೆ ಮಾಡಿ ಬರೋದಿಲ್ಲ, ತನ್ನದೇ ಆದಂತಹ ಒಂದು ರೂಪದಿಂದ ಅನೇಕ ರೂಪಗಳು ಪರಮಾತ್ಮನಿಗೆ ಬರುತ್ತೆ. ಅದಕ್ಕೆ ಪರಮಾತ್ಮನಿಗೆ ಜಗೃಹೆ ಅನ್ನುವ, ಜಗೃಹೆ ಅಂದ್ರೆ ತಗೊಳ್ತಾನೆ, ತಗೊಳ್ಳುತ್ತಾನೆ, ಜಗೃಹೆ ಅನ್ನುವ ಶಬ್ದ. ಜಗೃಹೆ ಪೌರುಷಂ ರೂಪಂ, ಪೌರುಷಂ ರೂಪಂ, ಪುರುಷ ರೂಪವನ್ನು ತಾನು ಸ್ವೀಕಾರ ಮಾಡ್ತಾನೆ, ಅಂದ್ರೆ ಈ ಜಸ್ಟ್ ಟೇಕ್ಸ್ ಅನದರ್ ಫಾರ್ಮ್. ಸೊ ಪುರುಷ ರೂಪ ತಾನು ಸ್ವೀಕಾರ ಮಾಡ್ತಾನೆ, ಅಂದ್ರೆ ಒಂದು ರೂಪವನ್ನು ತಾನು ತಾಳ್ತಾನೆ ಅಷ್ಟೇ, ಅಷ್ಟೇ ಹೊತ್ತು ದೇಹ ಧಾರಣೆ ಅನ್ನೋದಿಲ್ಲ, ದೇಹದಲ್ಲಿ ಪ್ರವೇಶ ಮಾಡುವುದಂತ. ನಮ್ಮಂತೆ ಸಾಮಾನ್ಯ ಜೀವನ ದೇಹ ಪರಮಾತ್ಮ ಪ್ರವೇಶ ಮಾಡ್ತಾನೆ, ಮಿಕ್ಕೆಲ್ಲರ ದೇಹದಲ್ಲಿ ಪ್ರವೇಶ ಮಾಡ್ತಾನೆ, ಅದು ಎಂತಹದ್ದು, ಅವರಕ್ಕೆ ನಿಯಮ. ನಮ್ಮ ನಮ್ಮ ದೇಹಗಳಲ್ಲಿ ಪರಮಾತ್ಮ ಪ್ರವೇಶ ಮಾಡುವುದು ನಿಯಮನ ಮಾಡಲಿಕ್ಕೆ, ಹೊರತು ಅವನಿಗೆ ದೇಹ ಧಾರಣೆ ಅನ್ನೋದಿಲ್ಲ. ಅದಕ್ಕೆ ಯುಕ್ತಯ ತು ಉಕ್ತಾಹ, ಈ ವಿಧವಾದ ಅನೇಕ ಯುಕ್ತಿಗಳನ್ನು ಹೇಳಿದ್ದಾರೆ. ಆತ್ಮನ ಆತ್ಮಾನ ಆದಿತ್ವಂ ತು ಸರ್ವಸಮಂ ಅಂತ ಹೇಳಿ, ಆತ್ಮ ಅನಾದಿತ್ವಂ, ಆತ್ಮಾನಾದಿತ್ವಂ ಅಂತ ಹೇಳಿದ್ರೆ ಅದನ್ನು ಬಿಡಿಸುವುದು, ಆತ್ಮ ಅನಾದಿತ್ವಂ ತು ಸರ್ವಸಮಂ ಅಂದ್ರೆ ಎಲ್ಲರಿಗೂ ಆತ್ಮ ಅನಾದಿ, ಜೀವರಿಗೂ ಆತ್ಮ ಅನಾದಿ, ಪರಮಾತ್ಮನಿಗೂ ಅನಾದಿ. ಆ ಕಾರಣದಿಂದ ಆತ್ಮ ಅನಾದಿತ್ವಂ ತು ಸರ್ವಸಮಂ, ಎಲ್ಲರಿಗೂ ಆತ್ಮ ಅನಾದಿತ್ವ ಇದ್ದರೂ ಕೂಡ ಪರಮಾತ್ಮನಿಗೆ ಇರುವ ಆತ್ಮ ಅನಾದಿತ್ವ ಮಾತ್ರವೇ ಅಲ್ಲದೆ ದೇಹಧಾರಣಾ ರಹಿತತ್ವ ಅಂದ್ರೆ ಆಪ್ಟೇನಿಂಗ್ ದ ಬಾಡಿ ಅನ್ನೋದು ಇಲ್ಲದೇ ಇರುವುದು, ಅದು ವಿಲಕ್ಷಣವಾದಂತಹ ಮಿಕ್ಕವರಿಗೆ ಇಲ್ಲದೇ ಇರುವಂತಹ ವಿಷಯವಾಗಿದೆ. ಕಥಂ ಅನಾದಿ ನಿತ್ಯಸ್ಯ ಜನಿಹಿ, ಆವಾಗ ಅನಾದಿ ನಿತ್ಯನಾದ ಪರಮಾತ್ಮನಿಗೆ ಜನ್ಮ ಹುಟ್ಟುವುದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಪ್ರಕೃತಿಯ ಜಾತೇಶು, ಇಲ್ಲಿ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಅಂದ್ರೆ ತನ್ನದೇ ಆದ ಪ್ರಕೃತಿ, ಇಲ್ಲಿ ಪ್ರಕೃತಿ ಅನ್ನೋ ಶಬ್ದಕ್ಕೆ ಪ್ರಾಕೃತ ದೇಹಗಳು ಅಂತ ತಕೊಂಡರೆ, ಪ್ರಕೃತಿಯ ಜಾತೇಶು ಪ್ರಾಕೃತ ದೇಹ ಉಳ್ಳವರಾದಂತಹ ವಸುದೇವಾದಿಗಳಲ್ಲಿ ಅಂದ್ರೆ ದೇವಕಿ ವಸುದೇವರಲ್ಲಿ ಪರಮಾತ್ಮ ಅವತಾರ ತಾಳಿದ. ಅದೇ ವಿಧವಾಗಿ ಕೌಸಲ್ಯ ದಶರಥರಲ್ಲಿ ಶ್ರೀರಾಮನಾಗಿ ಅವತಾರ ತಾಳಿದ. ಅದೇ ವಿಧವಾಗಿ ಪರಮಾತ್ಮ ಏನು ಮಾಡಿದ್ದಾನೆ, ರೇಣುಕಾದೇವಿ ಜಮದಗ್ನಿ ಇವರಿಗೆ ಪರಶುರಾಮನಾಗಿ ಅವತಾರ ಮಾಡಿದ. ಈ ವಿಧವಾಗಿ ನಾನಾ ವಿಧವಾದ ಅವತಾರಗಳನ್ನು ಅಂದ್ರೆ ಮಿಕ್ಕವರಂತೆ ಹುಟ್ಟಿದಂತೆ ತೋರಿಸಿಕೊಟ್ಟಿದ್ದಾನೆ. ತಯಾ ಏವ ತೇಷಾಂ ಜಾತೈವ ಅಂದ್ರೆ ತಯಾ ಅವರಲ್ಲಿ, ಇಲ್ಲಿ ಪ್ರಕೃತಿ ಸ್ವಾಂ ಅಧಿಷ್ಠಾಯ ಅಧಿಷ್ಠಾನವಾಗಿ ಮಾಡಿಕೊಂಡಿದ್ದ ಅಂದ್ರೆ ನಾವು ಮಿಕ್ಕ ಸಾಮಾನ್ಯ ಜನರಿಗೆ ಅದು ಅಧಿಷ್ಠಾನವಲ್ಲ, ಅದು ಮೂಲಭೂತವಾದ ಕಾರಣ. ಅಂದ್ರೆ ತಾಯಿ ತಂದೆ ಇರುವುದರಿಂದ ನಮಗೆ ಒಂದು ದೇಹ ಬರುತ್ತೆ, ವಿ ಆಪ್ಟೈನ್ ಎ ಬಾಡಿ ಬಿಕಾಸ್ ಆಫ್ ಅವರ್ ಪೇರೆಂಟ್ಸ್. ಆದ್ರೆ ಪರಮಾತ್ಮನಿಗೆ ಪೇರೆಂಟ್ಸ್ ಇದ್ದಾರೆ, ಆದ್ರೆ ಅದು ಅವರಿಗೆ ಕೇವಲ ಪರಮಾತ್ಮ ಅಧಿಷ್ಠಾನವಾಗಿ ತಗೊಳ್ತಾನೆ ಅಷ್ಟೇ ಹೊರತು ಅವರಿಂದ ಮಿಕ್ಕವರಂತೆ ಜನ್ಮ ತಾಳುವುದಿಲ್ಲ. ಅದಕ್ಕೆ ಪ್ರಕೃತಿ ಸ್ವಾಂ ಅಧಿಷ್ಠಾಯ, ಸ್ವಾಂ ತನ್ನದೇ ಆದ ಪ್ರಕೃತಿ ಲಕ್ಷ್ಮೀ ದೇವಿಯನ್ನು ಮಾಡ್ತಾಳೆ, ಅವರಿಗೆ ದೇಹವನ್ನು ಕೊಡ್ತಾಳೆ. ಆ ವಿಧವಾಗಿ ವಸುದೇವಾದಿಗಳಿಗೆ ದೇಹವನ್ನು ಕೊಟ್ಟಾಗ ಅವರ ದೇಹಗಳಲ್ಲಿ ಅವರನ್ನು ಕೇವಲ ಅಧಿಷ್ಠಾನವಾಗಿ ಮಾಡಿಕೊಂಡು ತಯಾ ಏವ ತೇಷಾಂ ಜಾತ ಇವ ಪ್ರತೀಯತೆ ಇತ್ಯರ್ಥ. ಮತ್ತೆ ಅವರಲ್ಲಿ ಹುಟ್ಟಿದ್ದಾನಲ್ವಾ, ದೇವಿಕೆ ವಸುದೇವರಿಗೆ ಹುಟ್ಟಿದ್ದು ಕಾಣ್ತಾ ಇದ್ದೀವಿ, ಶ್ರೀಕೃಷ್ಣ ಹುಟ್ಟಿದ್ದಾನಲ್ವಾ ಅಂತ ಹೇಳಿದ್ರೆ ಅಲ್ಲಿ ಹೇಳ್ತಾ ಇದ್ದಾನೆ, ತಯಾ ಏವ ತೇಷಾಂ ಜಾತ ಇವ ಪ್ರತೀಯತೆ ಇತ್ಯರ್ಥ. ತಾನು ಅವರಲ್ಲಿ ಆಯಾ ದೇವಕಿ ವಸುದೇವ ಮುಂತಾದವರಲ್ಲಿ ಹುಟ್ಟಿದವರಂತೆ ಪ್ರತೀಯತೆ ಕಾಣಿಸಿಕೊಳ್ಳುತ್ತಾನೆ. ನತು ಸ್ವತಂತ್ರಂ ಅಧಿಷ್ಠಾಯ ಇತ್ಯರ್ಥ. ಅಂದ್ರೆ ಅಲ್ಲಿ ನತು ಸ್ವತಂತ್ರಾಂ ಅಧಿಷ್ಠಾಯ ಇತ್ಯ ಸ್ವಾಮಿತಿ ದ್ರವ್ಯಂ ಕರ್ಮಸ ಇತಿ ಉಕ್ತಂ ಸಾಹಿತತ್ರ. ಇಲ್ಲಿ ಪ್ರಕೃತಿ ಅಂತ ಹೇಳಿದ್ರೆ ಪರಮಾತ್ಮ ತನ್ನದೇ ಆದ ಪ್ರಕೃತಿ ಅಂದ್ರೆ ತನಗೆ ಒಂದು ಪ್ರಾಕೃತ ದೇಹ ಬರುತ್ತೆ ಅಂತ ಅರ್ಥವಲ್ಲ. ಅದಕ್ಕೆ ನತು ಸ್ವತಂತ್ರಾಂ ಅಧಿಷ್ಠಾಯ ಇತ್ಯ ಸ್ವಾಮಿತಿ ದ್ರವ್ಯಂ ಕರ್ಮಸ ಇತಿ ಉಕ್ತಂ ಸಾ ಹಿ ತತ್ರ ಉಕ್ತ ತಥಾ ಸರ್ವಸೃಷ್ಟಿ ಅಂತೇಳಿ ಪರಮಾತ್ಮ ಸರ್ವಸೃಷ್ಟಿ ಮಾಡಿದ್ದಾನೆ ಅಂದ್ರೆ ಎಲ್ಲವನ್ನೂ ಸೃಷ್ಟಿಯವನೇ ಮಾಡ್ತಾ ಇದ್ದಾನೆ. ಆ ವಿಧವಾಗಿರುವಾಗ ತನಗೆ ತಾನು ಪರಮಾತ್ಮ ಹುಟ್ಟಿಸಿಕೊಳ್ಳುವಂತೆ ಕಾಣಿಸಿಕೊಡ್ತಾನಷ್ಟೇ ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಆತ್ಮ ಮಾಯಾ, ಮಾಯಾ ಅನ್ನುವ ಶಬ್ದಕ್ಕೆ ಒಂದು ಪ್ರಕೃತಿ ಅಂತ ಅರ್ಥ ಇದೆ. ಮಾಯಾ ಅನ್ನುವ ಶಬ್ದಕ್ಕೆ ಇಚ್ಛಾ ಅಂತ ಒಂದು ಅರ್ಥ ಇದೆ. ಮಾಯಾ ಅಂದ್ರೆ ಮಾಯಾ ಲಕ್ಷ್ಮಿಯ ಮಾಯಾ, ಮಾಯಾ ಅಂದ್ರೆ ಭ್ರಾಂತಿ ಇಲ್ಯೂಷನ್ ಅಂತ ಒಂದು ಅರ್ಥ ಇದೆ. ಮಾಯಾ ಅಂದ್ರೆ ಪ್ರಕೃತಿ ಅಂತಲೂ ಒಂದು ಅರ್ಥ ಇದೆ. ಆತ್ಮ ಮಾಯಾ ಅಂದ್ರೆ ಆತ್ಮ ಪ್ರಕೃತಿಯ ಅಂತಲೂ ಒಂದು ಅರ್ಥ ಮಾಡಬಹುದು. ಆದ್ರೆ ಇಲ್ಲಿ ಪ್ರಕೃತಿ ಸ್ವಾಮಧಿಷ್ಠ ಅಂತ ಹೇಳಿಬಿಟ್ಟಿದ್ದಾರೆ, ಮತ್ತು ಮಾಯಾ ಅನ್ನೋ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ ಮಾಡಕೂಡದು. ಸೊ ಮಾಯಾ ಅನ್ನೋ ಶಬ್ದಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಆತ್ಮ ಮಾಯಾ, ಮಾಯಾ ಅನ್ನೋ ಶಬ್ದಕ್ಕೆ ಜ್ಞಾನ ಅನ್ನುವ ಅರ್ಥವೂ ಇದೆ. ಮಾಯಾ ಅನ್ನುವ ಶಬ್ದಕ್ಕೆ ಇಲ್ಯೂಷನ್ ಅಂತ ಅರ್ಥ ಇದೆ. ಮಾಯಾ ಅಂದ್ರೆ ಲಕ್ಷ್ಮೀ ದೇವಿಯ ರೂಪ, ಮಾಯಾ ಅಂದ್ರೆ ಅದೇ ಲಕ್ಷ್ಮಿಯ ದುರ್ಗಾ ರೂಪ, ಭ್ರಾಂತಿಯನ್ನು ಉಂಟು ಮಾಡುವಂತಹ ರೂಪ ಆಗಿದೆ. ಮಾಯಾ ಅಂತ ಹೇಳಿದ್ರೆ ಇಚ್ಛೆ, ಪರಮಾತ್ಮ ತನ್ನದೇ ಇಚ್ಛೆಯಿಂದ ಅಂತ ಒಂದು ಅರ್ಥ ಇದೆ. ಮಾಯಾ ಅಂತ ಹೇಳಿದ್ರೆ ಪ್ರಕೃತಿ ಅಂತ ಅರ್ಥ ಇದೆ. ಮಾಯಾ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ. ಆತ್ಮ ಮಾಯಾ ಅಂದ್ರೆ ಆತ್ಮ ಜ್ಞಾನೇನ ಅಂತ ಹೇಳಿ ಪ್ರಕೃತೇಹೇ ಪೃಥಕ್ ಅಭಿಧಾನಾತ್. ಯಾಕೆ ಆತ್ಮ ಮಾಯಾ ಆತ್ಮ ಪ್ರಕೃತಿ ಅಂತ ಯಾಕೆ ಹೇಳಕೂಡದು ಅಂದ್ರೆ ಪ್ರಕೃತೇಹೇ ಪೃಥಕ್ ಅಭಿಧಾನಾತ್, ಪ್ರಕೃತಿ ಅಂತ ಮತ್ತು ಸ್ವಾಂ ಪ್ರಕೃತಿ ಅಧಿಷ್ಠಾಯ ಅಂತ ಮುಂಚೆ ಹೇಳಿದ್ದಾರಲ್ವಾ, ಪ್ರಕೃತಿ ಅನ್ನುವ ಶಬ್ದ ಪ್ರಯೋಗ ಮಾಡಿ ಆಯಿತು, ಅಲ್ಲಿ ಪ್ರಕೃತಿ ಅಂತ ಹೇಳಿದ್ದಾರೆ, ಅದಕ್ಕೆ ಇಲ್ಲಿ ಮಾಯಾ ಅನ್ನೋ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ ಮಾಡಬೇಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಜ್ಞಾನ ಅಂತ ಯಾಕೆ ಮಾಡ್ತೀರ, ಮಾಯಾ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಎಲ್ಲಿ ಬಂತು, ಮಾಯಾ ಅಂದ್ರೆ ಇಲ್ಯೂಷನ್ ಅಂತ ಅರ್ಥ ಇದೆ, ಮಾಯಾ ಅಂದ್ರೆ ಜ್ಞಾನ ಅಂತ ಎಲ್ಲಿದೆ, ಹೌ ಈಸ್ ಇಟ್ ಅಂತ ಹೇಳಿದರೆ ಅದಕ್ಕೆ ಒಂದು ಡಿಕ್ಷನರಿ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಕೇತು ಕೇತಶ್ಚಿತಿ ಚಿತ್ತಂ ಮತಿ ಕ್ರತುರ್ ಮನೀಷಾ ಮಾಯಾ ಇತ್ಯಭಿಧಾನಂ. ಒಂದೇ ಅರ್ಥವನ್ನು ಕೊಡುವ ಶಬ್ದಗಳನ್ನು ಕ್ರೋಢೀಕರಣ ಮಾಡ್ತಾರೆ. ಮುಂಚೆ ಡಿಕ್ಷನರೀಸ್ನಲ್ಲಿ ಅಮರಕೋಶವಿದ್ದಂತೆ ಈ ಮಹಾಕೋಶವು ಇತ್ಯಾದಿ ಅನೇಕ ಡಿಕ್ಷನರೀಸ್ ಇವೆ, ಲಾಟ್ ಆಫ್ ಡಿಕ್ಷನರೀಸ್, ಸಂಸ್ಕೃತ ಡಿಕ್ಷನರೀಸ್. ಅದರಲ್ಲಿ ಎಲ್ಲರಲ್ಲೂ ಕೂಡ ದ ವೇ ದೇ ಆರ್ ಗಿವನ್ ದ ಮೀನಿಂಗ್ಸ್ ಇಸ್ ದೇ ಪುಟ್ ಟುಗೆದರ್ ಆಲ್ ದ ವರ್ಡ್ಸ್ ವಿತ್ ದ ಸೇಮ್ ಮೀನಿಂಗ್. ಅದಕ್ಕೆ ಹೇಳ್ತಾ ಇದ್ದಾರೆ ಜ್ಞಾನ ಅನ್ನುವ ಶಬ್ದಕ್ಕೆ ಎಲ್ಲವನ್ನು ಒಟ್ಟಿಗೆ ಸೇರಿಸ್ತಾ ಕೇತು ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥಿದೆ, ಕೇತಃ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥಿದೆ, ಚಿತಿ ಅಂದ್ರೆ ಜ್ಞಾನ, ಚಿತ್ತಂ ಅಂದ್ರೆ ಜ್ಞಾನ, ಮತಿ ಅಂದ್ರೆ ಜ್ಞಾನ, ಮತಿ ಅವನಿಗೆ ಮತಿ ಇಲ್ಲ, ಜ್ಞಾನವಿಲ್ಲ, ಕ್ರತು ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ, ಮನೀಷಾ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ, ಮಾಯಾ ಅನ್ನೋ ಶಬ್ದಕ್ಕೆ ಜ್ಞಾನ. ಸೊ ಇವೆಲ್ಲವೂ ಕೂಡ ಜ್ಞಾನವಾಚಿ ಶಬ್ದಗಳನ್ನು ಒಟ್ಟಿಗೆ ಹೇಳಿದ್ದಾರೆ. ಇತ್ಯಭಿಧಾನಂ, ಈ ವಿಧವಾದ ಅಭಿಧಾನ ಏನು, ಕೇತು ಜ್ಞಾನ, ಕೇತಃ ಅಂದರು ಜ್ಞಾನ, ಚಿತಿ ಅಂದರು ಜ್ಞಾನ, ಚಿತ್ತಂ ಅಂದರು ಜ್ಞಾನ, ಮತಿ ಅನ್ನೋ ಶಬ್ದಕ್ಕೆ ಅಂದ್ರೆ ಒನ್ ಆಫ್ ದ ಮೀನಿಂಗ್ಸ್. ಈ ಶಬ್ದಗಳಿಗೆ ಕೂಡ ಇಷ್ಟೇ ಅಂತ ಅರ್ಥಲ್ಲ, ಕೇತು ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ, ಕೇತು ಅಂದ್ರೆ ಕೇತು ಗ್ರಹವೂ ಇದೆ, ಅದೇ ವಿಧವಾಗಿ ಚಿತಿ ಅನ್ನೋ ಶಬ್ದಕ್ಕೆ ಚಿತ್ತ ಅನ್ನೋ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ, ಚಿತ್ತ ಅಂದ್ರೆ ಜ್ಞಾನ ಅಂತ, ಅವನಿಗೆ ಚಿತ್ತ ಮಾಡಲಿಲ್ಲ ರೀ ಅಂದ್ರೆ ಹೀ ಡಿಡ್ ನಾಟ್ ಜ್ಞಾನವನ್ನು ಚಿತ್ತವನ್ನು ಉಪಯೋಗಿಸಲಿಲ್ಲ, ಜ್ಞಾನವನ್ನು ಉಪಯೋಗಿಸಲಿಲ್ಲ. ಸೊ ಚಿತ್ತ ಅಂದ್ರೆ ಮನಸ್ಸು ಅಂತಲೂ ಇದೆ, ಚಿತ್ತಂ ಅಂದ್ರೆ ಜ್ಞಾನವು ಅಂತ ಅರ್ಥ ಇದೆ, ಮತಿ ಅಂದ್ರೆ ಜ್ಞಾನ ಅಂತ ಅರ್ಥ ಇದೆ, ಮತಿ ಅಂದ್ರೆ ಜಸ್ಟ್ ಒಪಿನಿಯನ್ ಅಂತವೂ ಅರ್ಥ ಇದೆ, ಮತಿ ಜ್ಞಾನ, ಕ್ರತು ಅಂದ್ರೆ ಯಜ್ಞ ಅಂತಲೂ ಅರ್ಥ ಇದೆ, ಕ್ರತು ಅಂದ್ರೆ ಜ್ಞಾನ ಅಂತಲೂ ಅರ್ಥ ಇದೆ, ಮನೀಷಾ ಅಂದ್ರೆ ಜ್ಞಾನ, ಸ್ವಮನೀಷ ಮನೀಷೋತ್ತವಚನಾನಿ ಅಂತ ಹೇಳಿ ತನ್ನ ಬುದ್ಧಿಗೆ ತೋರಿದ ಮಾತುಗಳಂತೇಳಿ ನಾವು ಭಗವದ್ಗೀತೆಯಲ್ಲಿ 12ನೇ ಶ್ಲೋಕ ನೋಡಿದ್ದೀವಿ. ಆ ವಿಧವಾಗಿ 2ನೇ ಅಧ್ಯಾಯದಲ್ಲಿ ಇದು ಮನೀಷಾ ಅನ್ನೋ ಶಬ್ದಕ್ಕೆ ಕೂಡ ಜ್ಞಾನ ಅನ್ನುವ ಅರ್ಥವೂ ಇದೆ, ಮಾಯಾ ಅನ್ನುವ ಶಬ್ದಕ್ಕೂ ಜ್ಞಾನ ಅಂತ ಅರ್ಥ ಇದೆ. ಇಲ್ಲಿ ಆತ್ಮ ಮಾಯಾ ಅಂದ್ರೆ ಆತ್ಮ ಜ್ಞಾನೇನ ಅಂತ ಅರ್ಥ. ಪರಮಾತ್ಮ ಏನು ಮಾಡಿದ್ದಾನೆ, ತನ್ನ ಜ್ಞಾನದಿಂದ ಅಂದ್ರೆ ತನ್ನದೇ ಆದ ಆ ಪರಮಾತ್ಮನ ಜ್ಞಾನದಿಂದ ಅಂದರೆ ತಾನು ಜ್ಞಾನ ಮಾಡಿದ್ದಾನೆ. ತಾನು ಈ ವಿಧವಾಗಿ ತನ್ನ ಜ್ಞಾನದಿಂದ ಅಂದ್ರೆ ಪರಮಾತ್ಮನ ಜ್ಞಾನದಿಂದಲೇ ಅಂದ್ರೆ ಆತ್ಮಜ್ಞಾನೇನ ಅಂದ್ರೆ ಪರಮಾತ್ಮ ಜ್ಞಾನಾನಂದಾತ್ಮಕವಾದ ರೂಪ ತನ್ನದೇ ಆದ ಆತ್ಮ ಮಾಯಾ ಆತ್ಮಜ್ಞಾನೇನ ಅಂತ ಹೇಳಿ. ಸೊ ಈ ಅರ್ಥದಲ್ಲಿ ಆತ್ಮ ಮಾಯಾ ಅಂದ್ರೆ ಆತ್ಮಜ್ಞಾನೇನ ಅಂದ್ರೆ ಜ್ಞಾನ ಸ್ವರೂಪ ಅಂದ್ರೆ ದೇಹ ಧಾರಣೆ ಮಾಡಲಿಲ್ಲ, ತನ್ನ ಜ್ಞಾನದಿಂದಲೇ ಹುಟ್ಟಿದ್ದಾನೆ. ಅಂದ್ರೆ ಪರಮಾತ್ಮನ ರೂಪಕ್ಕೆ ಯಾವುದು ಉಪಾದಾನ ಕಾರಣ ಅಂತ ಹೇಳಿದ್ರೆ ತನ್ನದೇ ಆದ ಜ್ಞಾನ, ಪರಮಾತ್ಮನ ಜ್ಞಾನವೇ ಉಪಾದಾನ ಕಾರಣ. ಅಂದ್ರೆ ಪರಮಾತ್ಮ ತನ್ನ ಜ್ಞಾನ ರೂಪವನ್ನು ಹಾಗೇ ತಾಳಿದ್ದಾನೆ ಅನ್ನೋದು, ಬೇರೆ ಉಪಾದಾನ ಕಾರಣ ಇಲ್ಲ. ಅಂದ್ರೆ ಪರಮಾತ್ಮನ ಜನ್ಮ ತಾಳಿದಾಗ, ಅವತಾರ ಮಾಡಿದಾಗ ಅದಕ್ಕೆ ಬೇರೆ ಉಪಾದಾನ ಕಾರಣ ಯಾವುದೂ ಇಲ್ಲ. ಉಪಾದಾನ ಕಾರಣ ಅಂದ್ರೆ ಮೆಟೀರಿಯಲ್ ಕಾಸ್, ನಿಮಿತ್ತ ಕಾರಣ ಅಂತ ಹೇಳಿದರೆ ಎಫಿಷಿಯಂಟ್ ಕಾಸ್. ನಿಮಿತ್ತ ಕಾರಣ ಏನು, ವಸುದೇವಾದಿಗಳನ್ನು ಇಟ್ಟುಕೊಂಡು ಅವರನ್ನು ನಿಮಿತ್ತವಾಗಿ ಮಾಡಿಕೊಂಡು ಮಾಡಿದ. ನಿಮಿತ್ತ ಕಾರಣ ಏನು, ವಸುದೇವಾದಿಗಳ ದೇಹಗಳು, ಅವು ನಿಮಿತ್ತ ಕಾರಣ ಅಷ್ಟೇ. ಅವನ್ನು ಅಧಿಷ್ಠಾನವಾಗಿ ಮಾಡಿಕೊಂಡು ತನ್ನದೇ ಆದ ಜ್ಞಾನವೇ ಅದೇ ಉಪಾದಾನ ಕಾರಣವಾಗಿದೆ. ಈ ವಿಧವಾಗಿ ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ ಅಂತ ಹೇಳಿ ಈ ವಿಧವಾದ ಅರ್ಥವನ್ನು ಹೇಳ್ತಾರೆ. ಸೊ ಇಲ್ಲಿ ಭಾಷೆಯಲ್ಲಿ ಇನ್ನು ಕಂಟಿನ್ಯೂ ಮಾಡಿ ಹೇಳ್ತಾ ಇದ್ದಾರೆ. ಸೃಷ್ಟಿ ಕಾರಣಯ ತೇಷಾಂ ಶರೀರಾದಿ ಸೃಷ್ಟಿಯ ವಿಮೋಹಿಕಯ ಅಜಾತ ಏವ ಜಾತ ಇವ ಪ್ರತೀಯತೆ ವಾ ಅಂತ ಹೇಳಿ. ಅಂದ್ರೆ ಪರಮಾತ್ಮ ಸೃಷ್ಟಿ ಕಾರಣ, ಅಂದ್ರೆ ತನ್ನ ಸೃಷ್ಟಿಯ ಕಾರಣಕ್ಕೆ, ತಾನು ಹುಟ್ಟುವುದಕ್ಕೆ ಕಾರಣವನ್ನು ಏನು ಹೇಳ್ತಾ ಇದ್ದಾನೆ, ತೇಷಾಂ ಶರೀರಾದಿ, ತೇಷಾಂ ಅಂದ್ರೆ ಅವರಿಗೆ, ಅವರಿಗೆ ಅಂದ್ರೆ ಯಾರು, ದೇವಕಿ ವಸುದೇವರು, ಅದೇ ವಿಧವಾಗಿ ಕೌಸಲ್ಯ ದಶರಥ, ಅದೇ ವಿಧವಾಗಿ ಜಮದಗ್ನಿ ರೇಣುಕಾದೇವಿ, ಅಷ್ಟೇ ಅಲ್ಲದೆ ಮಿಕ್ಕ ಎಲ್ಲರೂ ಕೂಡ ಎಲ್ಲೆಲ್ಲಿ ಪರಮಾತ್ಮ ಹುಟ್ಟಿದಂತೆ ಕಾಣಿಸಿಕೊಟ್ಟಿದ್ದಾನೋ ಎಲ್ಲ ಅವತಾರಗಳಲ್ಲಿ ಕೂಡ ಎಲ್ಲ ರೂಪಗಳಲ್ಲಿ ಕೂಡ, ಅದೇ ವಿಧವಾಗಿ ನರನಾರಾಯಣರಾಗಿಬಿಟ್ಟಾಗ ನಾರಾಯಣನಿಗೆ ತಂದೆಯಾದಂತಹ ಧರ್ಮನಿಗೆ, ಈ ವಿಧವಾಗಿ ನಾನಾ ಅವತಾರಗಳಲ್ಲಿ ಕೂಡ ಎಲ್ಲ ಅವತಾರಗಳಲ್ಲಿ ಕೂಡ ತೇಷಾಂ ಅಂದ್ರೆ ತನ್ನ ತಂದೆ ತಾಯಿಯಂತೆ ಕಾಣಿಸಿಕೊಟ್ಟವರಿಗೆ ಶರೀರಾದಿ ಸೃಷ್ಟ, ಅವರಿಗೆ ಶರೀರಾದಿಗಳನ್ನು ದೇಹಗಳನ್ನು ಸೃಷ್ಟ ಸೃಷ್ಟಿಯನ್ನು ಮಾಡಿ ಅದನ್ನು ಹುಟ್ಟಿಸಿ ವಿಮೋಹಿಕಯ ಅಂದ್ರೆ ಎಲ್ಲರಿಗೂ ಮೋಹವನ್ನು ಉಂಟು ಮಾಡುವುದಕ್ಕಾಗಿ, ಅಜಾತಯೇವ ಅವನಿಗೆ ಹುಟ್ಟು ಇಲ್ಲದೆ ಇದ್ದರೂ ಕೂಡ ಜಾತ ಇವ ಹುಟ್ಟಿದವನಂತೆ ಪ್ರತೀಯತೇವ ಕಾಣಿಸಿಕೊಳ್ಳುತ್ತಾನೆ ಪರಮಾತ್ಮ. ಯಾಕೆ ಹೀಗೆಲ್ಲ ಮಾಡ್ತಾನೆ ಅಂದ್ರೆ ಮೋಹವನ್ನು ಅಸುರರಿಗೆ ಅಜ್ಞಾನಿಗಳಿಗೆ ಮೋಹವನ್ನು ಉಂಟು ಮಾಡ್ತಾನೆ ಪರಮಾತ್ಮ. ಯಾಕೆ ಉಂಟು ಮಾಡಬೇಕು ಅಜ್ಞಾನಿಗಳಿಗೆ ಅಸುರರಿಗೆ ಮೋಹವನ್ನು ಉಂಟು ಮಾಡಬೇಕಂದ್ರೆ ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರವರಿಗೆ ಬೇಕಾದನ್ನು ಕೊಡುವುದು ಪರಮಾತ್ಮನ ಒಂದು ಇಚ್ಛೆಯಾಗಿದೆ, ಲಕ್ಷಣವೂ ಆಗಿದೆ. ಪರಮಾತ್ಮ ಯಾರ್ಯಾರಿಗೆ ಏನೇನು ಕೊಡಬೇಕು ಅದನ್ನೇ ಕೊಡ್ತಾನೆ. ಆ ಕಾರಣದಿಂದ ಅಜ್ಞಾನ ಇರುವವರಿಗೆ ಮೋಹವನ್ನು ಕೊಡುವುದು ಪರಮಾತ್ಮ ಇಚ್ಛೆಯಾಗಿದೆ, ಅದಕ್ಕೆ ಕೊಡ್ತಾನೆ. ಅದಕ್ಕೆ ಏನು ಪ್ರಮಾಣ ಅಂತ ಹೇಳಿದ್ರೆ ಉಕ್ತಂಚ, ಅಲ್ಲಿ ಪುರಾಣಾದಿಗಳಿಂದ ಕೋಟ್ ಮಾಡು ಸ್ಮೃತಿ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಮಹದಾದೇತು ಮಾತಾ ಯಾ ಶ್ರೀ ಭೂಮಿ ಇತಿ ಕಲ್ಪಿತ ವಿಮೋಹಿಕಾಚ ದುರ್ಗಾಖ್ಯ ತಾಭಿರ್ ವಿಷ್ಣು ರಜೋಪಿಹಿ ಜಾತವತ್ ಪ್ರಥತೆ ಹಿ ಆತ್ಮಚಿತ್ ಬಲಾತ್ ಮೂಢಚೇತಸಾಮ್ ಅಂತ ಹೇಳಿ. ಅಂದ್ರೆ ಪರಮಾತ್ಮ ಏನು ಮಾಡ್ತಾನೆ, ಮಹದಾದೇಹೇ ತು ಮಾತಾ, ಮಹತ್ತತ್ವ ಮುಂತಾದಿಗಳಿಗೆ ತಾಯಿಯಾದವರು, ಮಹತ್ತತ್ವಕ್ಕೆ ಕಾರಣಭೂತಳಾದವರು, ಮಹತ್ತತ್ವವನ್ನು ಹುಟ್ಟಿಸಿದಂತಹ ಅವಳು, ಮಹತ್ತತ್ವಕ್ಕೆ ತಾಯಿಯಾದಂತಹ ಯಾರಿದ್ದಾಳೆ, ಆ ಶ್ರೀ ಭೂಮಿ ಇತಿ ಕಲ್ಪಿತ, ಶ್ರೀ ಭೂ ದುರ್ಗ, ಇಲ್ಲಿ ಮಾತಾ ಅಂದ್ರೆ ಆ ಮಹದತ್ತತ್ವಕ್ಕೆ ತಾಯಿಯಾದವಳು ಪ್ರಕೃತಿ, ಪ್ರಕೃತಿ ಮೋಹವನ್ನು ಉಂಟು ಮಾಡುವಂತಹ ಪ್ರಕೃತಿ ದುರ್ಗಾರೂಪ, ಆ ದುರ್ಗಾರೂಪವೇ ಶ್ರೀಭೂ, ಶ್ರೀ ಭೂ ದುರ್ಗ ಮೂರು ರೂಪಗಳು, ಲಕ್ಷ್ಮಿಯ ಮೂರು ರೂಪಗಳು, ಶ್ರೀತತ್ವದಿಂದ ಲಕ್ಷ್ಮೀದೇವಿ ಸತ್ವಗುಣವನ್ನು ನಿಯಮನ ಮಾಡ್ತಾಳೆ, ಅದೇ ವಿಧವಾಗಿ ಭೂರೂಪದಿಂದ ಭೂಮಿಯಾಗಿ ಭೂದೇವಿ ರೂಪದಿಂದ ರಜೋಗುಣವನ್ನು, ಅದೇ ವಿಧವಾಗಿ ದುರ್ಗಾರೂಪದಿಂದ ತಮೋಗುಣವನ್ನು ತಾನು ಅಭಿಮಾನಿತ್ವವನ್ನು ನಿರ್ವಹಣ ಮಾಡ್ತಾಳೆ ಲಕ್ಷ್ಮೀದೇವಿ. ಆಯುಧವಾಗಿರುವಂತಹ ಶ್ರೀ ಭೂದುರ್ಗ ರೂಪಗಳು ಇಲ್ಲಿ ಕಲ್ಪಿಸಲ್ಪಟ್ಟಿದೆ. ಅಲ್ಲಿರುವಂತಹ ಯಾವುದಾದರೆ ವಿಮೋಹಿಕ ರೂಪ, ಆ ರೂಪಗಳಲ್ಲಿರುವಂತಹ ವಿಮೋಹಿಕ ಮೋಹವನ್ನುಂಟು ಮಾಡುವ ರೂಪ ಯಾವುದು, ದುರ್ಗಾರೂಪ. ವಿಮೋಹಿಕ ಚ ದುರ್ಗಾ ಆಖ್ಯ, ದುರ್ಗಾ ಅಂತ ಕರೆಯಲ್ಪಡುವಂತಹ ಎಲ್ಲರಿಗೂ ಮೋಹವನ್ನು, ಅಜ್ಞಾನಿಗಳಿಗೆ ಮೋಹವನ್ನು ಉಂಟು ಮಾಡುವಂತಹ ಆ ರೂಪ, ಜ್ಞಾನಿಗಳಿಗೆ ಕೂಡ ಮೋಹವನ್ನುಂಟು ಮಾಡ್ತಾಳೆ, ಆದರೆ ಜ್ಞಾನಿಗಳಿಗಿರುವ ಮೋಹ ಕೊನೆಗೆ ತೆಗೆದು ಬಿಡ್ತಾಳೆ, ಅಜ್ಞಾನಿಗಳಿರುವ ಮೋಹವನ್ನು ಅದೇ ವಿಧವಾಗಿ ಬಲವಂತ ಇನ್ನು ಬಲವತ್ತರವಾಗುವಂತೆ ಮಾಡ್ತಾರೆ ಆ ಲಕ್ಷ್ಮೀದೇವಿ. ತಾಭಿ ವಿಷ್ಣು ಅಜೋಪಿಹಿ, ತಾಭಿಹಿ ಅಂದ್ರೆ ಆ ರೂಪಗಳು ಯಾವುದಿದೋ ಆ ರೂಪಗಳಿಂದ ವಿಷ್ಣು ಅಜಃ ಅಪಿಹಿ, ತಾಭಿಹಿ ಅಂದ್ರೆ ಅವರಿಂದ, ಅವರು ಯಾರು, ಆ ವಸುದೇವಕ್ಕೆ ವಸುದೇವಾದ ಮುಂತಾದವರು ಯಾರಿದ್ದಾರೋ ಅವರಿಂದ ವಿಷ್ಣು ಅಜೋಪಿಹಿ, ವಿಷ್ಣು ಪರಮಾತ್ಮನು ಅಜಃ ಅಪಿಹಿ, ತಾನು ಹುಟ್ಟು ಇಲ್ಲದವನು ಆದರೂ ಕೂಡ ಜಾತವತ್ ಪ್ರತತೆ ಹುಟ್ಟಿದಂತೆ ಕಾಣಿಸಿಕೊಳ್ಳುತ್ತಾನೆ. ಹಿ ಆತ್ಮಚಿತ್ ಬಲಾತ್ ಹಿ ಅಂದ್ರೆ ಇದು ಪ್ರಸಿದ್ಧವಾದಂತಹ ವಿಷಯವಾಗಿದೆ, ಎಲ್ಲ ಶ್ರುತಿ ಸ್ಮೃತಿಗಳಲ್ಲಿ ನಮಗೆ ಪ್ರಸಿದ್ಧವಾದ ಪ್ರಮಾಣಗಳಿಂದ ಇದು ಗೊತ್ತಾಗಿದೆ ಅನ್ನೋದು ಹಿ ಶಬ್ದಾರ್ಥ ಪ್ರಸಿದ್ಧವನ್ನು ತೋರಿಸುವಂತಹದ್ದು. ಆತ್ಮಚಿತ್ ಬಲಾತ್ ತನ್ನದೇ ಆದಂತಹ ಜ್ಞಾನದ ಬಲದಿಂದ, ಇಲ್ಲಿ ಚಿತ್ ಅಂದ್ರೆ ಜ್ಞಾನ ನೋಡ್ರಿ, ಅಲ್ಲಿ ಮಾಯಾ ಅಂದ್ರೆ ಜ್ಞಾನ ಅನ್ನುವ ಅರ್ಥ ಯಾಕೆ ತಗೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ನಮಗೆ ಪ್ರಮಾಣ, ಈ ಸ್ಮೃತಿ ಪ್ರಮಾಣದಿಂದ ಅಲ್ಲಿ ಮಾಯಾ ಅನ್ನುವ ಶಬ್ದ ಜ್ಞಾನ ಅಂತ ತಗೋಬಹುದು ಅನ್ನುವುದನ್ನು ತೋರಿಸುವ ಆಚಾರ್ಯರು ಎಲ್ಲೆಲ್ಲಿ ಯಾವ ಯಾವ ಅರ್ಥವನ್ನು ಮಾಡಿದರೆ ಸುಮ್ಮನೆ ಇದಕ್ಕೆ ಈ ಶಬ್ದಕ್ಕೆ ಈ ಅರ್ಥ ಇದೆ ತಗೊಳ್ಳಿ ಡಿಕ್ಷನರಿ ಅಂತ ಸುಮ್ಮನೆ ಹೇಳೋದಿಲ್ಲ, ಅದಕ್ಕೆ ಪ್ರಮಾಣವನ್ನು ತೋರಿಸಿಕೊಡ್ತಾರೆ. ಅದೇ ವಿಧವಾಗಿ ಈ ಸ್ಮೃತಿ ಪ್ರಮಾಣದಲ್ಲಿ ಆಚಾರ್ಯರು ಹೇಳಿದಂತಹ ಆ ಅರ್ಥವನ್ನು ಬಲಪಡಿಸುವಂತಹ, ಅದಕ್ಕೆ ಪುಷ್ಟಿ ಕೊಡುವಂತಹ ಒಂದು ವಿಚಾರವಾಗಿದೆ. ಅದಕ್ಕೆ ಆತ್ಮ ಚಿತ್ ಬಲಾತ್ ತನ್ನದೇ ಆದಂತಹ ಜ್ಞಾನ ಬಲದಿಂದ ಮೂಢಚೇತಸಾಂ, ಮೂಢಚೇತಸಾಂ ಅಂದ್ರೆ ಮೂಢಚೇತಸ, ಮೂಢ ಜ್ಞಾನಿಗಳು ಯಾರಿದ್ದಾರೋ ಅವರಿಗೆ ಮೋಹವನ್ನು ಉಂಟು ಮಾಡುವುದಕ್ಕಾಗಿ, ಇಲ್ಲಿ ಮೂಢಚೇತಸ ವಿಮೋಹಿಕ ಅಂತೇಳಿ, ಮೂಢಚೇತಸಾಮ್ ಅನ್ನೋ ಶಬ್ದಕ್ಕೆ ನಾವು ಸೇರಿಸ್ಕೋಬೇಕಾಗಿದ್ದು ವಿಮೋಹಿಕ, ವಿಮೋಹಿಕ ಅನ್ನೋದು ಮೂಢಚೇತಸ ವಿಮೋಹಿಕ, ಆ ಮೂಢ ಜ್ಞಾನ ಚೇತಸ್ಕರು ಯಾರಿದ್ದಾರೋ ಅವರಿಗೆ ಮೋಹವನ್ನು ಉಂಟು ಮಾಡುವಂತಹ ದುರ್ಗಾಖ್ಯ ರೂಪ ಅನ್ನೋದು ಇತಿ ಉಕ್ತಂಚ, ಈ ವಿಧವಾಗಿ ಹೇಳಲ್ಪಟ್ಟಿದಂತಹ ಶ್ರುತಿ ಸ್ಮೃತಿ ಪ್ರಮಾಣ, ಇದು ಸ್ಮೃತಿ ಪ್ರಮಾಣ. ಈ ವಿಧವಾದ ಸ್ಮೃತಿ ಪ್ರಮಾಣಗಳಿಂದ ನಮಗೆ ಆಚಾರ್ಯರು ಮಾಡಿದ ಈ ಅರ್ಥ ಬಹಳ ಯುಕ್ತಿಯುಕ್ತವಾದಂತಹ ಅರ್ಥ ಅನ್ನೋದು ಗೊತ್ತಾಗತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಪರಮಾತ್ಮ ಏನು ಮಾಡ್ತಾನೆ, ಈಶ್ವರೋಪಿಸನ್ನಂತ ಹೇಳಿದ್ದಾರೆ. ಈಶ್ವರೋಪಿಸನ್ನಂತ ಹೇಳಿದ್ರೆ ಈಶ್ವರ ಶಬ್ದಕ್ಕೆ ಏನರ್ಥ, ಈಶ್ವರರು ಯಾರ್ಯಾರಿಗೆ ಈಶ್ವರ ಶಬ್ದ ಅನ್ವಯವಾಗುತ್ತೆ, ಹೇಗೆ ಹೇಗೆ ಅನ್ವಯವಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈಶ್ವರ ಈಶೇಭ್ಯ ಅಪಿ ವರಹ ತಚ್ಚ ಉಕ್ತಂ, ಈಶೇಭ್ಯ ಬ್ರಹ್ಮ ರುದ್ರ ಶ್ರೀ ಶೇಷಾದಿಭ್ಯೋ ಯಥೋ ಭವಾನ್ ಪರೋ ಅತ ಈಶ್ವರಾಖ್ಯಾತೆ ಮುಖ್ಯ ನಾನ್ಯಸ್ಯ ಕಸ್ಯಚಿತ್ ಇತಿ ಬ್ರಹ್ಮವೈವರ್ತೆ. ಬ್ರಹ್ಮವಿವರ್ತ ಪುರಾಣದಿಂದ ಈಶ್ವರ ಶಬ್ದ ಯಾರಿಗೆ ಹೇಗೆ ಅನ್ವಯವಾಗುತ್ತೆ ಅನ್ನುವುದನ್ನು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಈಶ್ವರ ಈಶೇಭ್ಯ ಅಪಿ ವರಹ, ಈಶ್ವರ ನೋಡ್ರ ಶಬ್ದವನ್ನು ಈಶ್ವರ ಅನ್ನೋ ಶಬ್ದಕ್ಕೆ ಈಶಾ ಅಂತ ಅರ್ಥ ಇದೆ. ಆದ್ರೆ ಈಶ್ವರ ಅನ್ನೋ ಶಬ್ದಕ್ಕೆ ಈಶಾ ವರ ಅಂತ ಬಿಡಿಸಿದ್ರೆ ಈಶರಿಗೆ ವರ, ವರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಈಶರು ಇದ್ದಾರೆ ಅನೇಕ ಮಂದಿ, ಪರಮಾತ್ಮ ಈಶ್ವರ ಅಂದ್ರೆ ಈಶರಿಗೆ ವರ ಅಂದ್ರೆ ಶ್ರೇಷ್ಠನಾದವನು. ಏನು ಈಶೇಭ್ಯ ಅಪಿ ವರಹ ಈಶ್ವರ ಅಂತೇಳಿ ಪರಮಾತ್ಮನ ಈಶ್ವರೋಪಿಸನ್ ಅನ್ನುವ ಆ ಶ್ಲೋಕದಲ್ಲಿ ಭಗವದ್ಗೀತಾ ಶ್ಲೋಕದಲ್ಲಿ ಇರುವ ಶಬ್ದಕ್ಕೆ ಇಲ್ಲಿ ಈಶ್ವರ ಅನ್ನುವ ಶಬ್ದಕ್ಕೆ ಈಶೇಭ್ಯ ವರಹ ಅನ್ನುವ ಅರ್ಥವನ್ನು ಹೇಳ್ತಾ ಈಶ್ವರ ಈಶೇಭ್ಯ ಈಶರ ಯಾರ್ಯಾರು ಈಶರಿದ್ದಾರೋ ಅವರೆಲ್ಲರಿಗೂ ಕೂಡ ವರಹ ಅವರೆಲ್ಲರಿಗಿಂತ ಶ್ರೇಷ್ಠನಾಗಿದ್ದಾನೆ. ತಚ್ಚ ಉಕ್ತಂ ಅದನ್ನೇ ಹೇಳಿದ್ದಾರೆ. ಈಶೇಭ್ಯೋ ಬ್ರಹ್ಮ ರುದ್ರ ಶ್ರೀ ಶೇಷಾದಿಭ್ಯೋ, ಈಶರು ಇವರೆಲ್ಲರು, ಈಶರು ಅಂದ್ರೆ ಈಶ ಅನ್ನುವ ಶಬ್ದಕ್ಕೆ ಸಮರ್ಥ ನಾಯಕ, ಸಮರ್ಥನಾದವನು, ನಾಯಕನಾದವನು, ಲೀಡರ್ ಆರ್ ಒನ್ ಹೂ ಇಸ್ ಇನ್ ಅಪ್ ಫ್ರಂಟ್ ಮೋಸ್ಟ್ ಅಪರ್ ಮೋಸ್ಟ್ ಗ್ರೇಟೆಸ್ಟ್ ಅಂತ ಅರ್ಥ. ಒಂದು ಗ್ರೂಪ್ ನಲ್ಲಿ ಗ್ರೇಟೆಸ್ಟ್ ಒಂದು, ಇವರೆಲ್ಲರೂ ಈಶರು ಅಂದ್ರೆ ಅವರವರ ಲೆವೆಲ್ಗೆ ತಕ್ಕಂತೆ ಅವರ ಈಶರು. ಲಕ್ಷ್ಮೀದೇವಿ ಸಮಸ್ತ ಜಗತ್ತಿಗೆ ಈಶ ಸಮರ್ಥಳಾಗಿದ್ದಾಳೆ, ಎಲ್ಲರಿಗಿಂತ ಬ್ರಹ್ಮರುದ್ರಾದಿಗಳಿಗಿಂತ ದೊಡ್ಡವಳಾಗಿದ್ದಾರೆ, ನಾಯಕಳಾಗಿದ್ದಾರೆ. ನಂಬರ್ ಒನ್ ಆಫ್ಟರ್ ಪರಮಾತ್ಮ, ಪರಮಾತ್ಮ ನಂಬರ್ ಒನ್, ಪರಮಾತ್ಮ ಸ್ವತಂತ್ರನಾದವನು, ಅಸ್ವತಂತ್ರರಾದವರಲ್ಲಿ ನಂಬರ್ ಒನ್ ಲಕ್ಷ್ಮೀದೇವಿ. ಈ ವಿಧವಾಗಿ ಲಕ್ಷ್ಮೀದೇವಿ ಈಶೇಭ್ಯ, ಆ ಲಕ್ಷ್ಮೀದೇವಿ ಈಶ ಆಗಿದ್ದಾಳೆ. ಯಾಕೆ ಅಕ್ಷರ ಶಬ್ದ ವಾಚ್ಯಲಾಗಿದ್ದಾಳೆ ಆ ಲಕ್ಷ್ಮೀ. ಅಷ್ಟೇ ಅಲ್ಲದೆ ಬ್ರಹ್ಮದೇವರು, ರುದ್ರದೇವರು ನೋಡ್ರಿ, ತಾರತಮ್ಯಾನುಸಾರವಾಗಿ ಎಲ್ಲ ಕಡೆ ಲಿಸ್ಟ್ ಮಾಡಿದಾಗೆಲ್ಲ ತಾರತಮ್ಯದ ಪ್ರಕಾರ ಲಿಸ್ಟ್ ಮಾಡಬೇಕು ಅನ್ನುವ ಒಂದು ಭಾವನೆ ಕೆಲವು ಜನ ಕೇಳುತ್ತೆ. ಹಾಗಿರಬೇಕಾಗಿಲ್ಲ. ಇಲ್ಲಿ ಬ್ರಹ್ಮ ರುದ್ರ, ಬ್ರಹ್ಮದೇವರು ರುದ್ರದೇವ ಅಂತ ಹೇಳಿ ಆಮೇಲೆ ಶ್ರೀ ಅಂತ ಹೇಳಿದ್ದಾರೆ. ಛಾಂದಸಿಕವಾಗಿ ಅಂದ್ರೆ ಪ್ರೋಸಡಿಕೋಸ್ಕರ ಪದ್ಯಗಳು ಹೇಳುವಾಗ ಆ ಪದ್ಯಗಳಲ್ಲಿ ಛಂದಸ್ಸು ಮೀಟರ್ ಬರೋದಕ್ಕಾಗಿ ಬೇರೆ ಆರ್ಡರ್ನಲ್ಲಿ ಹೇಳಬಹುದು. ಬಟ್ ತಾರತಮ್ಯ ಬೇರೆ ಕಡೆ ಎಲ್ಲಿಯಾದ್ರೆ ಸ್ಪಷ್ಟವಾಗಿ ತಾರತಮ್ಯ ಹೇಳ್ತಾರೋ ಅದಕ್ಕೆ ಅನುಗುಣವಾಗಿ ನಾವು ತಗೋಬೇಕು. ಬ್ರಹ್ಮದೇವರು, ರುದ್ರದೇವರು, ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಶೇಷ ಅಂದ್ರೆ ಆದಿಶೇಷ, ಆದಿಭ್ಯ ಮುಂತಾದವರಿಂದ ಅವರೆಲ್ಲರಿಗಿಂತ ಈಶಃ ಈಶೇಭ್ಯ ಯಥೋ ಭವಾನ್, ಭವಾನ್ ಅಂದ್ರೆ ನೀನು, ಯಥ ಅವರೆಲ್ಲರಿಗಿಂತಲೂ ಕೂಡ ವರಹ ಶ್ರೇಷ್ಠನಾಗಿದ್ದಿ. ಅತ ಆ ಕಾರಣದಿಂದ ಈಶ್ವರಾಖ್ಯ ತೇ ಮುಖ್ಯ ನ ಅನ್ಯಸ್ಯ ಕಸ್ಯಚಿತ್ ಇದು ಬ್ರಹ್ಮವಿವರ್ತೆ. ಇಲ್ಲಿ ನೋಡ್ರಿ ನಾವು ಎರಡು ಚಮತ್ಕಾರವಾಗಿ ಇದನ್ನು ನೋಡಬಹುದು. ಈಶ್ವರಾಖ್ಯ ಅಂದ್ರೆ ಈಶ್ವರ ಅಂತ ಕರೆಯಲ್ಪಡುವವರು, ತೇ ಮುಖ್ಯ, ಇಲ್ಲಿ ತೇ ಅಂದ್ರೆ ನಿನಗೆ ಈಶ್ವರಾಖ್ಯ ಮುಖ್ಯ, ಈಶ್ವರ ಅನ್ನುವ ಹೆಸರು ನಿನಗೆ ಮುಖ್ಯವಾಗಿದೆ. ತೇ ಅನ್ನುವುದಕ್ಕೆ ಎರಡು ತೇ ಅಂದ್ರೆ ಅವರು, ದೋಸ್ ಪೀಪಲ್ ಅಂತ ಒಂದರ್ಥ, ತೇ ಅಂದ್ರೆ ನಿನಗೆ ಅಂತ ಒಂದರ್ಥ ಇದೆ. ನಿನಗೆ ಅಂತ ತಗೊಂಡ್ರೆ ತೇ ಮುಖ್ಯ, ನಿನಗೆ ಇದು ಮುಖ್ಯವಾದಂತಹ ಈಶ್ವರ ಆಖ್ಯ, ಈಶ್ವರ ಅನ್ನುವ ಹೆಸರು ನಿನಗೆ ಮುಖ್ಯವಾಗುತ್ತೆ. ನ ಅನ್ಯಸ್ಯ ಕಸ್ಯಚಿತ್, ಕಸ್ಯಚಿತ್ ಬೇರೆ ಯಾರಿಗೂ ಕೂಡ ನ ಮುಖ್ಯವಾಗೋದಿಲ್ಲ. ಇದು ಸ್ಪಷ್ಟವಾಗಿ ದ ಮೋಸ್ಟ್ ಪಾಪ್ಯುಲರ್ ಅಂಡ್ ಕರೆಕ್ಟ್ ಅಂಡ್ ಆಕ್ಯುರೇಟ್ ಮೀನಿಂಗ್. ಇದು ಕರೆಕ್ಟೇ, ಇದಕ್ಕಿಂತ ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಮೀನಿಂಗ್. ಆದ್ರೆ ಇನ್ನೊಂದು ಚಮತ್ಕಾರವಾಗಿ ಕೂಡ ಇದು ನೋಡಬಹುದು. ಒಂದೇನು ಈ ಮೋಸ್ಟ್ ಇಂಪಾರ್ಟೆಂಟ್ ಮೀನಿಂಗ್ ಆಸ್ ಇಟ್ ಈಸ್ ಆಬ್ವಿಯಸ್ ಆಗಿರುವಂತಹ ಈಗ ಹೇಳಿದ ಅರ್ಥವನ್ನೇ ಮತ್ತೆ ಹೇಳ್ತಾ ಇದ್ದೀನಿ, ರಿಪೀಟ್ ಮಾಡ್ತಾ ಇದ್ದೀನಿ. ತೇ ನಿನಗೆ ಮುಖ್ಯ, ಮುಖ್ಯವಾದಂತಹ ಈಶ್ವರ ಆಖ್ಯ, ಈಶ್ವರ ಅನ್ನುವ ಹೆಸರು ನಿನಗೆ ಮುಖ್ಯವಾಗಿ ಅನ್ವಯವಾಗುತ್ತೆ. ಅನ್ಯಸ್ಯ ಕಸ್ಯಚಿತ್ ನ, ಬೇರೆ ಯಾರಿಗೂ ಕೂಡ ಇದು ಮುಖ್ಯವಾದ ಅರ್ಥದಲ್ಲಿ ಅನ್ವಯವಾಗುವುದಿಲ್ಲ. ಅಮುಖ್ಯವಾದ ಅಂದ್ರೆ ಸೆಕೆಂಡರಿ ಮೀನಿಂಗ್. ಲಕ್ಷ್ಮೀದೇವಿ ಈಶಾ, ಬ್ರಹ್ಮ ಈಶಾ, ರುದ್ರನು ಈಶಾ, ಇಂದ್ರನು ಈಶಾ, ಆದಿಶೇಷನು ಈಶಾ, ಇವರೆಲ್ಲರೂ ಕೂಡ ಈಶರೇ. ಆದರೆ ಅವರೆಲ್ಲರೂ ಸೆಕೆಂಡರಿ, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್, ಫಿಫ್ತ್ ಲೆವೆಲ್ ಮೀನಿಂಗ್ ಈ ವಿಧವಾಗಿ ಬರುತ್ತೆ. ಫಸ್ಟ್ ಲೆವೆಲ್ ಮೀನಿಂಗ್ ಕೇವಲ ಪರಮಾತ್ಮನಿಗೆ ಬರುತ್ತೆ. ಆ ಕಾರಣದಿಂದ ತೇ ನಿನಗೆ ಇದು ಮುಖ್ಯವಾದ ಹೆಸರಾಗಿದೆ ಈಶ್ವರಾಖ್ಯ ಅನ್ನುವುದು, ಬೇರೆ ಅವರಿಗೆ ಮುಖ್ಯವಾದ ಹೆಸರು ಅಲ್ಲ ಅನ್ನೋದು ಇದು ಸ್ಪಷ್ಟವಾದಂತಹ ಬಹಳ ಜನ ಹೇಳುವಂತಹ ಸರಿಯಾದ ಅರ್ಥ. ಆದ್ರೆ ಇನ್ನೊಂದು ಚಮತ್ಕಾರಯುಕ್ತವಾದಂತಹ ಇನ್ನೊಂದು ಅರ್ಥವನ್ನು ನಾವು ಹೇಳಬಹುದು. ಯಾಕೆ ಅಂದ್ರೆ ತೇ ಮುಖ್ಯ ಅನ್ನೋದು ತೇ ಅಮುಖ್ಯ ಅಂತ ತಗೊಂಡು, ತೇ ಅಂದ್ರೆ ಅವರು, ಅಮುಖ್ಯ ಅಮುಖ್ಯವಾದಂತಹ ಈಶ್ವರಾಖ್ಯ ಈಶ್ವರ ಅನ್ನುವ ಹೆಸರು ಉಳ್ಳವರು. ತೇ ಅಂದ್ರೆ ಯಾರು, ಈ ಬ್ರಹ್ಮ ರುದ್ರ ಶೇಷ ಇವರೆಲ್ಲರೂ ಕೂಡ ಅಮುಖ್ಯವಾದ ಹೆಸರು ಉಳ್ಳವರು. ಆವಾಗ ಅನ್ಯಸ್ಯ ಕಸ್ಯಚಿತ್ನ ಅನ್ನೋದು ಹೇಗೆ ಅನ್ವಯವಾಗತ್ತರಿ, ಅಮುಖ್ಯವಾದ ಹೆಸರು ಉಳ್ಳವರು ಅಂತ ಹೇಳಿದ್ರೆ ಆವಾಗ ನಾವು ಮುಖ್ಯ ಅನ್ನೋದು ಅಧ್ಯಾಹಾರ ಮಾಡಿಕೊಂಡು ಅನ್ಯಸ್ಯ ಕಸ್ಯಚಿತ್ ಬೇರೆ ಯಾರಿಗೂ ಕೂಡ ಈ ಮುಖ್ಯವಾದ ಹೆಸರಲ್ಲ ಇಲ್ಲ, ನಿನಗೆ ಮಾತ್ರ ಅವರೆಲ್ಲರೂ ಅಮುಖ್ಯರೇ, ಯಾಕೆಂದ್ರೆ ಅವರಿಗೆ ಮುಖ್ಯವಾದ ಹೆಸರು ಇಲ್ಲ, ಮುಖ್ಯವಾದ ಹೆಸರು ನಿನಗೆ ಮಾತ್ರವೇ ಇದೆ ಅಂತ ಹೇಳಿ. ಇದು ಕೈಂಡ್ ಆಫ್ ಅನದರ್ ವೇ ಆಫ್ ಲುಕಿಂಗ್ ಎಟ್ ಇಟ್. ಬಟ್ ನಾನು ಮೊದಲು ಹೇಳಿದ್ದಂತಹದ್ದೇ, ಯು ಕ್ಯಾನ್ ಪೀಪಲ್ ಹೂ ಎವರ್ ವಾಂಟ್ ಲಿಟಲ್ ಬಿಟ್ ಆಫ್ ಸಂಸ್ಕೃತ, ಸಂಸ್ಕೃತದಲ್ಲಿರುವಂತಹ ಒಂದು ಚಮತ್ಕಾರ ನೋಡಬೇಕಂದ್ರೆ ಇದನ್ನು ನೋಡಬೇಕು. ಬಟ್ ಅದರ್ವೈಸ್ ದ ಫಸ್ಟ್ ಹೇಳಿದ ಮೀನಿಂಗ್ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ರಿ. ಈಶ್ವರಾಖ್ಯ ತೇ ಮುಖ್ಯ ನ ಅನ್ಯಸ್ಯ ಕಸ್ಯಚಿದ್ ಇತಿ ಬ್ರಹ್ಮವೈವರ್ತೆ, ಬ್ರಹ್ಮವೈವರ್ತ ಪುರಾಣದಿಂದ ಹೇಳಿದ್ದಾರೆ. ಇಲ್ಲಿ ಈಶಾ ಅನ್ನೋ ಶಬ್ದಕ್ಕೆ ಸಮರ್ಥ ಈಶ ಇತ್ಯುಕ್ತ ಅಂತೇಳಿ, ಈಶಾ ಅನ್ನುವ ಶಬ್ದಕ್ಕೆ ಸಮರ್ಥನಾದವನು ಅಂತರ್ಥ. ತದ್ವರತ್ವಾತ್ ತ್ವಂ ಈಶ್ವರಃ, ಈಶರಿಗೆ ವರನಾಗಿದ್ದೀಯಾ ಕಾರಣದಿಂದ ತದ್ವರತ್ವಾತ್, ಅವರೆಲ್ಲರಿಗಿಂತ ವರತ್ವ ಅಂದ್ರೆ ಶ್ರೇಷ್ಠತ್ವ ಉಳ್ಳವನಾಗಿದ್ದಿ, ಅದಕ್ಕೆ ನೀನು ಈಶ್ವರ ಅನ್ನುವ ಶಬ್ದದಿಂದ ಕರೆಯಲ್ಪಡುತ್ತಿ ಅಂತ ಹೇಳಿ ಪರಮಾತ್ಮನಿಗೆ ಈ ಈಶ್ವರ ಶಬ್ದವನ್ನು ಹೇಗೆ ಅನ್ವಯ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಈ ವಿಧವಾಗಿ ಈ ಪದ್ಯದಲ್ಲಿ ಆಕ್ಚುಲ್ ಆಗಿ ಇನ್ನೂ ಅನೇಕ ಅರ್ಥಗಳಿದೆ. ಈ ಪ್ರಕೃತಿ ಅನ್ನುವ ಶಬ್ದಕ್ಕೆ ಅದು ತಾತ್ಪರ್ಯದಲ್ಲಿ ನೆಕ್ಸ್ಟ್ ಶ್ಲೋಕಕ್ಕೆ ಇದಕ್ಕೆ ಒಟ್ಟಿಗೆ ಹೇಳುವಾಗ ತಾತ್ಪರ್ಯದಲ್ಲಿ ಇನ್ನೂ ಕೂಡ ಈ ಶಬ್ದಗಳ ಪ್ರಕೃತಿ ಸ್ವಾಮ ಅಧಿಷ್ಠಾಯ ಸಂಭವಾಮಿ ಆತ್ಮಾಯ ಅಂತ ಹೇಳಿದ್ರೆ ಪ್ರಕೃತಿ ಮಾಯಾ ಅನ್ನೋ ಶಬ್ದಗಳನ್ನು ಇಟ್ಕೊಂಡು ಡಿಫ್ರೆಂಟ್ ಪರ್ಮುಟೇಷನ್ಸ್ ಕಾಂಬಿನೇಷನ್ ಅಲ್ಲಿ ಬೇರೆ ಬೇರೆ ಅರ್ಥಗಳಿಂದ ಬೇರೆ ಬೇರೆ ವಿಧವಾದ ಅನ್ವಯವನ್ನು ಮಾಡ್ತಾ ಬೇರೆ ಬೇರೆ ಅರ್ಥಗಳನ್ನು ಹೇಳ್ತಾ ಲಾಟ್ ಆಫ್ ಬ್ಯೂಟಿಫುಲ್ ಥಾಟ್ಸ್ ಅನ್ನು ಹೇಳ್ತಾರೆ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸೇಂದ್ರಿಯರ್ವ ವಿಧ್ಯಾತ್ಮನಾವ ಅನುಸು ಸ್ವಭಾವಾತ್ ಕರೋಮಿ ವಿದ್ಯುತ್ ಸಕಲಂ ಪರಸ್ಮೇ ಶ್ರೀಮನ್ನಾರಾಯಣ ಅಂತ ಸಮರ್ಪಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ನಾರಾಯಣ.